ಶುಭೋದಯ. ಕೃಪೆ ಅಂದ್ರೆ ಏನ್ ಗೊತ್ತಾ? ಸತ್ಯವೇದ ಅನೇಕ ಉದಾಹರಣೆಗಳನ್ನ ನಮ್ಗೆ ಕೊಡುತ್ತದೆ. ಅದರಲ್ಲಿ ಯೋಹಾನನ ಸುವಾರ್ತೆ 7:53 8:11 ಒಂದು ಘಟನೆ ಕಾಣಸಿಗ್ತದೆ. ಈ ವಾಕ್ಯ ಭಾಗದಲ್ಲಿ ಒಬ್ಬ ಮಹಿಳೆಯನ್ನ ಯೇಸುವಿನ ಮುಂದೆ ತಂದು ನಿಲ್ಲಿಸುತ್ತಾರೆ. ಇದು ಯೆರೂಸಲೇಮಿನ ದೇವಾಲಯದ ಆವರಣದಲ್ಲಿ ನಡೆಯುವಂತಹ ಘಟನೆ. ಈ ಮಹಿಳೆ ವ್ಯಭಿಚಾರದಲ್ಲಿ ಸಿಕ್ಕಿದ ಕಾರಣ ಆಕೆಯನ್ನು ಶಾಸ್ತ್ರಿಗಳು ಪರಿಸಾಯರು ಯೇಸು ಹಾಗೂ ಆತನು ಉಪದೇಶ ಮಾಡುತ್ತಿದ್ದ ಜನರ ನಡುವೆ ತಂದು ನಿಲ್ಲಿಸುತ್ತಾರೆ. ಇಲ್ಲಿ ಆ ಮಹಿಳೆಗೂ ಶಿಕ್ಷೆ ಆಗಬೇಕು, ಮತ್ತೊಂದೆಡೆ ಯೇಸುವನ್ನು ಸಹ ಸಿಕ್ಕಿಸಬೇಕು. ಇದು ಅವರ ಉದ್ದೇಶವಾಗಿರ್ತದೆ. ಆತನು ಮಾಡಿರುವ ಹೆಸರನ್ನ ಜನರ ಮುಂದೆ ಹಾಳು ಮಾಡಬೇಕು ಎಂಬುವಂಥ ಆಲೋಚನೆಯೂ ಸಹ ಆಗಿರುತ್ತದೆ. ಯೇಸು ಪಾಪಿಗಳ ಮಧ್ಯದಲ್ಲಿ, ಸಮಾಜದಿಂದ ದೂರ ಉಳಿದವರ ಮಧ್ಯದಲ್ಲಿ ಹೆಚ್ಚು ಒಕ್ಕು ಬಳಕೆ ಇರುತ್ತದೆ. ಆತನು ಆಗಿನ ಯಹೂದ್ಯರ ಸಮಾಜದ ರೀತಿ ರಿವಾಜುಗಳನ್ನ, ಸಂಪ್ರದಾಯಗಳನ್ನ, ಅದರ ವಿರುದ್ಧ ಒಂದು ವಿಭಿನ್ನ ಜೀವನ ಶೈಲಿಯನ್ನ ನಡೆಸುತ್ತಿರುತ್ತಾನೆ. ಅದು ಶಾಸ್ತ್ರಿ ಪರಿಸಾಯರಿಗೆ ಇಷ್ಟವಾಗುತ್ತಿರುವುದಿಲ್ಲ. ಈ ಪರಿಸ್ಥಿತಿಯಲ್ಲಿ ಯೇಸು ಹಾಗೂ ಆ ಮಹಿಳೆ ಇಬ್ಬರು ಅಪಾಯದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಯೇಸು ಉತ್ತಮವಾದ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಮಹಿಳೆಯ ಜೀವಿತಕ್ಕೆ ಒಂದು ಹೊಸ ಅರ್ಥವನ್ನ ಕೊಡುವಂಥದ್ದನ್ನ ನಾವು ಈ ಘಟನೆಯಲ್ಲಿ ನೋಡ್ತೇವೆ. ಇಲ್ಲಿ ಶಾಸ್ತ್ರಿಯಾಗಲಿ ಪರಿಸಾಯರಾಗಲಿ ಯಾವ ಸಲಹೆಯನ್ನು ಕೇಳಲಿಕ್ಕೆ ಬಂದಿರಲಿಲ್ಲ. ಅವರ ಪ್ರಶ್ನೆಯ ಮೂಲಕ ಇಬ್ಬರಿಗೂ ಒಂದು ಗತಿ ಮಾಡಬೇಕು ಅನ್ನುವುದಾಗಿರ್ತದೆ. ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಅಂತಾರಲ್ಲ, ಆ ರೀತಿ ಅವರ ಪ್ರಶ್ನೆ, ಬೋಧಕನೇ ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು, ಇಂಥವರನ್ನ ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರ ಅಪ್ಪಣೆ ಕೊಡುತ್ತದೆ, ನೀನೇನು ಹೇಳುತ್ತಿ? ಹೌದು ಎಂದರೆ ಆತನ ಬೋಧನೆ, ಉಪದೇಶ, ಬದುಕುತ್ತಿದ್ದ ರೀತಿ ವಿಭಿನ್ನವಾಗುತ್ತಿತ್ತು. ಇಲ್ಲವೆಂದಿದ್ದರೆ ಯೇಸು ಮೋಶೆಯ ಧರ್ಮಶಾಸ್ತ್ರದ ವಿರುದ್ಧ ಮಾತಾಡಿದ ಕಾರಣಕ್ಕೆ ಆತನನ್ನ ಶಿಕ್ಷೆಗೆ ಗುರಿಪಡಿಸಬಹುದಾಗಿತ್ತು. ಇದರ ಮಧ್ಯದಲ್ಲಿ ತೀವ್ರವಾಗಿ ಒಬ್ಬ ಮಹಿಳೆ ನರಳಾಡುತ್ತಾ ಇದ್ದಾಳೆ. ಈ ಸಮಯದಲ್ಲಿ ಯೇಸುವಿನಿಂದ ಬರುವ ಉತ್ತರ ಸಂಪೂರ್ಣ ನಕ್ಷೆಯನ್ನ ಬದಲಾಯಿಸುತ್ತದೆ. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಯೇಸು, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನ ಹಾಕಲಿ ಎಂದು ಹೇಳುತ್ತಾನೆ. ಈ ಒಂದು ಉತ್ತರ ಅಥವಾ ಪ್ರತಿಕ್ರಿಯೆ ಅಲ್ಲಿದ್ದ ಜನರ ನಡವಳಿಕೆಯನ್ನು, ಉದ್ದೇಶಗಳನ್ನು ಹಾಗೂ ದೇವರ ದೃಷ್ಟಿಯಲ್ಲಿ ಅವರ ಬದುಕುಗಳನ್ನ ಪ್ರಶ್ನಿಸುತ್ತದೆ. ಎಲ್ಲರೂ ಆ ಸ್ಥಳವನ್ನ ಬಿಟ್ಟು ಹೋಗುತ್ತಾರೆ. ನಿಲ್ಲಿಕ್ಕೆ ಅಸಾಧ್ಯವಾಗುತ್ತೆ, ಕಾರಣ ಪಾಪವಿಲ್ಲದವರು ಒಬ್ಬರೂ ಇರುವುದಿಲ್ಲ. ಇದು ಜನರಿಗೆ ಆದರೆ ಯೇಸು ಭೇಟಿ ಮಾಡಿದ ಈ ಮಹಿಳೆಯ ಜೀವಿತ ಸಂಪೂರ್ಣ ಹೊಸದಾಗುತ್ತದೆ. ಯೇಸು ಅವರೆಲ್ಲ ತೆರಳಿದ ನಂತರ ಮಾತ್ರವೇ ಆಕೆಯೊಂದಿಗೆ ಸಂಭಾಷಣೆ ಮುಂದುವರಿಸುವಂಥದ್ದನ್ನ ನಾವು ಈ ಒಂದು ಘಟನೆಯಲ್ಲಿ ಕಾಣುತ್ತೇವೆ. ಆಡುವುದು ಕೇವಲ ಕೆಲವು ಮಾತುಗಳು, ಆದರೆ ಅದು ಆಕೆಗೆ ಬಿಡುಗಡೆಯನ್ನ ತರುವಂಥದ್ದಾಗಿರ್ತದೆ. ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಯೇಸು ದೇವರು, ತೀರ್ಪು ಮಾಡುವಂತ ಎಲ್ಲ ಅಧಿಕಾರವಿದೆ. ಯಾವ ಪಾಪ ಈತನು ಮಾಡಿಲ್ಲ, ಆಕೆ ಪಾಪಿ, ಕಲ್ಲೆಸೆದು ಸಾಯಿಸಬಹುದು. ಆದರೆ ಯೋಹಾನ 3:17 ಹೇಳುವ ಹಾಗೆ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಅಲ್ಲಿಗೆ ಮುಖ್ಯ ಉದ್ದೇಶ ಏನು? ರಕ್ಷಣೆ. ನಾನು ನೀವು ಆ ಸ್ಥಳದಲ್ಲಿ ಇದ್ದಿದ್ದರೆ ನೀಟಾಗಿ ಗೀಟೆಳೆದು ಇದು ಸರಿ, ಅದು ತಪ್ಪು, ಈಕೆ ತಪ್ಪು ಮಾಡಿದ್ದಾಳೆ, ಶಿಕ್ಷೆ ಆಗಲೇಬೇಕು, ಆಕೆಗಿಂತ ನಾನು ಒಳ್ಳೆಯವನು, ಒಳ್ಳೆಯವಳು, ಅವರು ಏನು ಅಂತ ನನಗೆ ಗೊತ್ತಿಲ್ವಾ? 10 ವರ್ಷ 15 ವರ್ಷ ಮುಂಚೆ ಹೇಗಿದ್ರು ಗೊತ್ತಾ? ಈ ರೀತಿ ಅನೇಕ ತೀರ್ಪುಗಳನ್ನು ಮುಂದಿಡ್ತದ್ವಿ. ಆದರೆ ದೇವರ ದೃಷ್ಟಿಯಲ್ಲಿ ತೀರ್ಪಿಗಿಂತ ರಕ್ಷಣೆ ಮುಖ್ಯವಾಗಿತ್ತು. ಆ ಮಹಿಳೆಯನ್ನು ತಪ್ಪು ಮಾಡಿದ್ದರೂ ಕಾಪಾಡಲು ಅರ್ಹತೆ ಇಲ್ಲದೆ ಹೋದಾಗ್ಯೂ ಶಿಕ್ಷೆಗೆ ಗುರಿಯಾಗಬೇಕಾಗಿರುವ ಪರಿಸ್ಥಿತಿಯಲ್ಲೂ ದೇವರು ಯಾವ ಶಿಕ್ಷೆಯನ್ನು ವಿಧಿಸುವುದಿಲ್ಲ. ಇದು ಕೃಪೆ. ಅಲ್ಲಿಗೆ ಆಕೆ ಮಾಡಿದಂಥ ತಪ್ಪಿನ ಕಾರ್ಯಕ್ಕೆ ಅನುಮತಿಯಾಗಲಿ ಅಥವಾ ಸಮ್ಮತಿಯಾಗಲಿ ಇಲ್ಲಿ ಸ್ವಾಮಿ ಕೊಡುತ್ತಿಲ್ಲ. ಬದಲಿಗೆ ಈ ಸಣ್ಣ ಘಟನೆಯಲ್ಲಿ, ಅಲ್ಪವಾದ ಸಂಭಾಷಣೆಯಲ್ಲಿ ಆಕೆಯ ಪಶ್ಚಾತ್ತಾಪವನ್ನ, ಪಾಪದ ಅರಿಕೆಯನ್ನ ದೇವರು ನೋಡುತ್ತಾನೆ. ಕೆಟ್ಟು ಹೋದವರನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದ ಮನುಷ್ಯ ಕುಮಾರನು ಈಗ ತನ್ನ ಬಳಿಗೆ ಬಂದಿರುವ ಮಹಿಳೆಯನ್ನು ದಂಡಿಸದೆ ತೀರ್ಪು ಮಾಡದೆ ರಕ್ಷಿಸುವಂಥದ್ದನ್ನು ನಾವು ನೋಡ್ತೇವೆ. ಯಾವುದರಿಂದ? ಪಾಪದಿಂದಲೂ ಹಾಗೂ ಆಗಬೇಕಾಗಿದ್ದ ಕಲ್ಲೆಸೆದ ಮರಣದಿಂದಲೂ. ಆಕೆಯ ಆ ಸಮಯದ ಅಗತ್ಯತೆಯನ್ನು ವಿಶ್ಲೇಷಿಸಿ ತಾನೇ ಅದಕ್ಕೆ ಪರಿಹಾರವನ್ನು ಕೊಡುತ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ಹೋಗು ಅನ್ನುವ ಮೂಲಕ ಬದುಕನ್ನು ಬದಲಾಯಿಸಿಕೊಳ್ಳುವಂತಹ ಮಗದೊಂದು ಅವಕಾಶವನ್ನು ಕೊಡುತ್ತಲಿದ್ದಾನೆ. ಏಸು ಸ್ವಾಮಿಯ ಬಳಿಗೆ ಬರುವಾಗ ಆಕೆಯ ಪರಿಸ್ಥಿತಿ ಹೇಗಿತ್ತು? ಭಯ, ಆತಂಕ, ಅವಮಾನ, ನಿಂದನೆ, ಕಣ್ಣೀರು, ನೋವು, ಮರಣ ಭಯ. ಆದರೆ ಏಸುವಿನ ಭೇಟಿಯಾದ ನಂತರ ಒಂದು ನಿಟ್ಟುಸಿರು ಬಿಟ್ಟು ಸಂತೋಷದಿಂದ ದೇವರಿಗೆ ಸ್ತೋತ್ರ ಹೇಳಿರಬಹುದಲ್ವಾ? ಮರಣದ ಇಷ್ಟೇ ಅಂಚಿನಿಂದ ತಪ್ಪಿಸಿಕೊಂಡವರ ಅನುಭವ ಹೇಗಿರುತ್ತದೆ? ಸಾಯೋ ತನಕ ನೆನಪಿನಲ್ಲಿರ್ತದೆ. ಅದನ್ನೇ ಎಲ್ಲರಿಗೂ ಹೇಳಿರ್ತೇವೆ. ಈಕೆಗೂ ಅದೇ ರೀತಿಯಾದಂಥ ಅನುಭವವಾಗಿರಬಹುದು. ದೈಹಿಕ ಹಾಗೂ ಆತ್ಮಿಕವಾದ ರಕ್ಷಣೆ ಈಕೆ ಪಡೆಯುತ್ತಾಳೆ. ಒಂದೇ ಕಲ್ಲಲ್ಲಿ ಎರಡು ಕೆಲಸ. ಆಕೆಯ ಊಹೆಗಿಂತ ಮಿಗಿಲಾಗಿ ಕಾರ್ಯ ನಡೆದಿರ್ತದೆ. ಅದೇ ಕೃಪೆಯಿಂದಲೇ ನಾವು ಸಹ ಇನ್ನೂ ಬದುಕಿರುವಂಥದ್ದು. ನೆನೆಸಿ, ಎಷ್ಟು ಬಾರಿ ದಂಡನೆಯ ಬಾಯಿಗೆ ಗುರಿ ಮಾಡಿಕೊಂಡಿದ್ದೇವೆ, ಆದರೆ ದೇವರು ಅರ್ಹತೆ ಇಲ್ಲದೆ ಹೋದಾಗ್ಯೂ ಕಾಪಾಡಿ ರಕ್ಷಿಸಿದ್ದಾನೆ. ಇನ್ನು ಮೇಲೆ ಪಾಪ ಮಾಡಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.